ಗುರುವಿನಿಂದ ಬೀಳ್ಕೊಂಡ ಶಿಷ್ಯನಿಗೆ ಆ ಊರಿನಲ್ಲಿ ಪುಷ್ಕಳವಾಗಿ ಭೋಜನ ಸಿಗ್ತಾ ಇತ್ತು. ಎಲ್ಲವೂ ಅಗ್ಗ, ಹಾಗಾಗಿ ಎಲ್ಲರೂ ಕೈಬಿಚ್ಚಿ ದಾನ ಮಾಡೋರೆ. ಇದರಿಂದ ದೇಹಕ್ಕೆ ಹೆಚ್ಚು ಶ್ರಮವಿಲ್ಲದೆ ತಿಂದು ಉಂಡು ಕಾಷ್ಠದಂತಿದ್ದ ದೇಹ ಕೆಲವೇ ದಿನಗಳಲ್ಲಿ ದಷ್ಟಪುಷ್ಟವಾಯಿತು. ಮಳೆಗಾಲ ಸಮೀಪಿಸೋದಕ್ಕೆ ಕೆಲವೇ ದಿನಗಳ ಬಾಕಿ ಇದ್ವು. ಇನ್ನು 4-6 ದಿನಗಳಲ್ಲಿ ಆ ಊರಿನಿಂದ ಹೊರಡಬೇಕಿತ್ತು ಆತನಿಗೆ. ಅಷ್ಟರಲ್ಲೇ ಅದೊಂದು ದಿನ ಭಾರೀ ಮಳೆ ಬಂತು. ಮಳೆಯ ರಭಸಕ್ಕೆ ಆ ಊರಿನ ಶ್ರೀಮಂತ ವಣಿಕನೊಬ್ಬನ ಮನೆಯ ಗೋಡೆ ಕುಸಿದು ಬಿದ್ದು ಆತನ ಮಡದಿ ತೀರ್ಕೊಂಡ್ಬಿಟ್ಲು. ತನ್ನ ಮನೆ ಕಟ್ಟಿದ ಮೇಸ್ತ್ರಿ ಸರಿಯಾಗಿ ಕೆಲಸ ಮಾಡದೆ ಇಂಥ ಅನಾಹುತವಾಯಿತು ಅಂತ ಆ ವರ್ತಕ ಊರಿನ ರಾಜನಲ್ಲಿ ದೂರಿತ್ತ. ವಿಷಯದ ವಿಚಾರಣೆ ಮಾಡ್ತಾ ಇದ್ದಂಥ ಮಂತ್ರಿ ಆ ಮೇಸ್ತ್ರಿಯನ್ನು ಕರೆಸಿದ.
ಮಹಾಸ್ವಾಮಿ, ಇದರಲ್ಲಿ ನನ್ನದೇನು ತಪ್ಪಿಲ್ಲ. ನಾನು ಸರಿಯಾಗೇ ಮನೆ ಕೊಟ್ಟಿದ್ದೀನಿ, ಇಟ್ಟಿಗೆನೇ ಚೆನ್ನಾಗಿರಲಿಲ್ಲ
ಅಂದ ಮೇಸ್ತ್ರಿ. ಇಟ್ಟಿಗೆ ಭಟ್ಟಿಯವನನ್ನು ಕರೆಸಲಾಯಿತು.
ಹೇ ಇಲ್ಲ ಮಹಾಸ್ವಾಮಿ, ನನ್ನ ಇಟ್ಟಿಗೆ ಭಟ್ಟಿಲಿ ಯಾವುದೇ ದೋಷ ಇಲ್ಲ. ನಾನು ಸರಿಯಾಗಿಯೇ ಇಟ್ಟಿಗೆ ಮಾಡಿದ್ದೀನಿ. ಇದಕ್ಕೆ ತಂದ ಮಣ್ಣು ಸರಿಯಾಗಿರಲಿಲ್ಲ
ಅಂದ ಭಟ್ಟಿಯವ. ಮಣ್ಣು ತಂದ ವ್ಯಕ್ತಿಯನ್ನು ಕರೆಸಲಾಯಿತು.
ಅಯ್ಯ, ಎಲ್ಲಿ ಮಹಾಸ್ವಾಮಿ, ನಾನು ಮಣ್ಣು ಸರಿಯಾಗೇ ತಂದಿದ್ದೀನಿ. ಊರಾಚೆ ದಿಬ್ಬದಿಂದ ಆ ದಿನ ಮಣ್ಣು ಹೊರುವಾಗ ಮಣ್ಣಿನ ಬುಟ್ಟಿಯನ್ನು ತಲೆ ಮೇಲೆ ಇರಿಸೋದಕ್ಕೆ ಅಂತ ಅಲ್ಲೇ ಆಲದ ಮರದ ಕೆಳಗೆ ಮಲಗಿದ್ದ ವ್ಯಕ್ತಿಯನ್ನು ಸಹಾಯಕ್ಕೆ ಅಂತ ಕರೆದೆ. ಅವನಿಂದಲೇ ಇದೆಲ್ಲ ಆಗಿದ್ದು
ಅಂದ ಮಣ್ಣು ತಂದವ. ಊರಾಚೆಯ ಆಲದ ಮರದ ಕೆಳಗೆ ಮಲಗಿದ್ದ ಶಿಷ್ಯ ಆತನಿಗೆ ಮಣ್ಣು ಹೊರೋದಕ್ಕೆ ಸಹಾಯ ಮಾಡಿದ್ದು ನಿಜ ಆಗಿತ್ತು. ಆದರೆ ಎಲ್ಲಿಂದೆಲ್ಲಿಯೇ ಸಂಬಂಧ? ಶಿಷ್ಯನನ್ನು ಎಳ್ಕೊಂಡು ಹೋದರು ರಾಜನ ಭಟರು. ರಾಜನ ಆಸ್ಥಾನಕ್ಕೆ ತನ್ನನ್ನು ಯಾಕಾಗಿ ಎಳ್ಕೊಂಡು ಹೋಗ್ತಾ ಇದ್ದಾರೆ, ವಿಷಯ ಏನು ಅನ್ನೋದೇ ಶಿಷ್ಯನಿಗೆ ಗೊತ್ತಿರಲಿಲ್ಲ. ಆ ಶಿಷ್ಯನ ಕಾಣ್ತಾ ಇದ್ದ ಹಾಗೆ, ಇವನೇ ಆ ದಿನ ನನ್ನ ತಲೆ ಮೇಲೆ ಮಣ್ಣಾಕಿದ್ದು ಅಂತ ಕೂಗ್ದ ಮಣ್ಣು ಹೊರುವವ.
ಏ ಯುವಕ, ಈ ವ್ಯಕ್ತಿಯ ತಲೆ ಮೇಲೆ ಮಣ್ಣಿನ ಬುಟ್ಟಿ ಹೊರಿಸಿದ್ದು ನೀನೇಯೋ?
ಕೇಳಿದ ಮಂತ್ರಿ. ಹೌದು ಮಹಾಸ್ವಾಮಿ, ಬುಟ್ಟಿ ಭಾರ ಇದೆ, ಸ್ವಲ್ಪ ಎತ್ತಿ ತಲೆ ಮೇಲೆ ಇಟ್ಕೊಡಿ ಅಂತ ಈತನೇ ನನ್ನನ್ನು ಕೇಳಿದ್ದ ಅಂತ ನಿಜವನ್ನೇ ಹೇಳಿದ ಶಿಷ್ಯ. ಕೆಲಸ ಕೆಡೋದಕ್ಕೆ ಅಷ್ಟು ಸಾಕಿತ್ತು. ವರ್ತಕನ ಮನೆಯ ಗೋಡೆ ಬಿದ್ದು ಆತನ ಹೆಂಡತಿ ತೀರ್ಕೊಳ್ಳೋದಕ್ಕೆ ಶಿಷ್ಯ ತಲೆ ಮೇಲೆ ಮಣ್ಣು ಬುಟ್ಟಿ ಹೊರಿಸಿದ್ದೇ ಕಾರಣ ಅಂತ ರಾಜಸ್ಥಾನದಲ್ಲಿ ನಿರ್ಧಾರ ಆಯಿತು. ಅದಕ್ಕೆ ಶಿಕ್ಷೆಯಾಗಿ ಶಿಷ್ಯನ ತಲೆಯನ್ನು ಕಡಿಬೇಕು ಅಂತ ರಾಜ ತೀರ್ಮಾನ ನೀಡಿದ.
ಅಯ್ಯೋ ದೇವ್ರೇ, ಇದೆಂತ ಆಪತ್ತಿನಲ್ಲಿ ಸಿಲುಕಿದೆ ನಾನು. ಈ ಊರು ಕ್ಷೇಮವಲ್ಲ ಅಂತ ಗುರುಗಳು ಮೊದಲೇ ಹೇಳಿದ್ರಲ್ಲ, ಕೇಳಬೇಕಿತ್ತು ಅವರ ಮಾತನ್ನ. ಸುಮ್ಮನೆ ಪ್ರಾಣ ಕಳ್ಕೊಳ್ಬೇಕಲ್ಲ
ಅಂತ ಶೋಕಿಸ್ತಾ ಇದ್ದ ಶಿಷ್ಯನಿಗೆ ಆಪತ್ತಿನಲ್ಲಿ ನೆನೆ ಅನ್ನೋ ಗುರುವಿನ ಮಾತು ನೆನಪಾಯಿತು. ಅಂತೆಯೇ ಮಾಡ್ದ ಆತ. ಆ ಶಿಷ್ಯನನ್ನು ವಧಾಸ್ಥಾನಕ್ಕೆ ಎಳ್ಕೊಂಡು ಹೋಗಲಾಯಿತು. ಅಲ್ಲಿ ಆತನಿಗೆ ಮೊದಲು ಎದುರಾದವನೇ ಗುರು. ಆತನ ಬಳಿ ಬಂದ ಗುರು ತಾನೇನು ಮಾಡ್ತೇನೋ ನೀನು ಅದನ್ನೇ ಮಾಡು ಅಂತಷ್ಟೇ ಹೇಳಿ,
ನಿಲ್ಲಿಸಿ ಈ ವಧೆಯನ್ನ, ಈಗಲೇ ನಿಲ್ಲಿಸಿ
ಅಂತ ಕೂಗ್ದ. ಎಲ್ಲರೂ ಅಚ್ಚರಿಯಿಂದ ಗುರುವಿನತ್ತಲೇ ನೋಡಿದರು. ತಕ್ಷಣ ಶಿಷ್ಯನತ್ತ ತಿರುಗಿದ ಗುರುವು,
ಪಾಪಿ, ನನಗೆ ಗೊತ್ತು ನಿನ್ನ ಕಿತಾಪತಿ. ಇದನ್ನು ತಡೆಯುವುದಕ್ಕಾಗಿಯೇ ಇಲ್ಲಿಗೆ ಬಂದವ ನಾನು. ನಾನಿರುವಂತೆಯೇ ಅದು ಹೇಗೆ ನೀನು ಗಲ್ಲಿಗೆ ಇರುತ್ತೀಯೇ? ಮೊದಲು ನಾನು, ನಂತರ ನೀನು, ತಿಳಿದುಕೋ
ಅಂತ ಗದರದ. ಮಾತ್ರ ಅಲ್ಲ, ಅದನ್ನೇ ಮಾಡುವಂತೆ ಮತ್ತೆ ಕಣ್ಸನ್ನೆಯಲ್ಲಿ ಶಿಷ್ಯನಿಗೂ ಹೇಳ್ದ. ಗುರುವಿನ ಸನ್ನೆಗೆ ಚುರುಕಾದಂತಹ ಶಿಷ್ಯ,
ಅದೆಲ್ಲ ಸಾಧ್ಯವಿಲ್ಲ, ಮೊದಲು ನಾನು, ನಂತರ ನೀವು
ಎಂದ.
ಮುಚ್ಚೋ ಬಾಯಿ, ನನ್ನೆದುರೇ ಮಾತಾಡುವಷ್ಟು ಧೈರ್ಯವೇನೋ ನಿನಗೆ? ನನಗಿಂತ ಮೊದಲು ಅದು ಹೇಗೆ ನಿನ್ನನ್ನು ಗಲ್ಲಿಗೆ ಹಾಕುತ್ತಾರೋ ನಾನು ನೋಡ್ತೇನೆ
ಎನ್ನುತ್ತಾ ಶಿಷ್ಯನ ಕೈಕೋಳವನ್ನು ಬಿಚ್ಚಿ ತಾನು ಹಾಕಿಕೊಳ್ಳೋದಕ್ಕೆ ಹವಣಿಸಿದ ಗುರು.
ಸೋಮನೀರಿ ಗುರುಗಳೇ, ಇದು ನನ್ನ ಕೈಗೆ ಹಾಕಿದ್ದು, ಮುಟ್ಟಿದ್ರೆ ಹುಟ್ಟಿಲ್ಲ ಅನಿಸ್ಬಿಡ್ತೀನಿ
ಅಂತ ಅಬ್ಬರಿಸಿದ ಶಿಷ್ಯ. ಈಗಂತೂ ಅವರಿಬ್ಬರು ಹೊಡೆದಾಡೋ ಹಂತಕ್ಕೆ ಬಂದರು. ಇದೇನ್ ನಡೀತಾ ಇದೆ ಅನ್ನೋದೇ ರಾಜ ಮತ್ತೆ ಮಂತ್ರಿಗೆ ಅರ್ಥ ಆಗಲಿಲ್ಲ. ಇವರಿಬ್ಬರನ್ನು ಕಾವಲು ಭಟರು ತಡೆದು ನಿಲ್ಲಿಸಿದರು. ಹೀಗೇಕೆ ಹೊಡೆದಾಡ್ತಾ ಇದ್ದೀರಿ ಅಂತ ಕೇಳಿದ ರಾಜ.
ಮಹಾಸ್ವಾಮಿ, ನಿಮ್ಮಲ್ಲಿ ಮುಚ್ಚುಮರೆ ಏನು? ಜ್ಯೋತಿಷ್ಯ ಶಾಸ್ತ್ರವನ್ನೆಲ್ಲ ಬಲ್ಲ ಗುರು ನಾನು. ಇಂದಿನ ಈ ವಧೆಯ ಮುಹೂರ್ತ ಬಹಳ ಒಳ್ಳೆಯದು. ಮೊದಲು ಗಲ್ಲಿಗೇರುವವರು ಈ ಊರಿನ ರಾಜನಾಗಿ ಮತ್ತೆ ಹುಟ್ಟುತ್ತಾರೆ, ನಂತರ ಗಲ್ಲಿಗೇರುವವರು ಮಂತ್ರಿಯಾಗಿ ಇಲ್ಲಿಯೇ ಹುಟ್ಟುತ್ತಾರೆ. ನನಗಿದು ಸ್ಪಷ್ಟವಾಗಿ ಕಾಣುತ್ತಿದೆ. ಹಾಗಾಗಿ ಮೊದಲು ನನ್ನನ್ನು ಗಲ್ಲಿಗೆ ಹಾಕಿ, ನಂತರ ಈ ಶಿಷ್ಯನನ್ನು ಹಾಕಿ. ನನಗೆ ಇಲ್ಲಿನ ರಾಜನಾಗಬೇಕೆಂಬ ಆಸೆ ಇದೆ
ಅಂತ ಭಿನ್ನವಿಸಿಕೊಂಡ. ರಾಜ ಮಂತ್ರಿ ಇಬ್ಬರು ಮುಖಮುಖ ನೋಡಿಕೊಂಡ್ರು.
ತಕ್ಷಣ ಗಲ್ಲುಗಂಬದತ್ತ ಓಡಿದ ರಾಜ. ತಡ ಮಾಡದೆ ಮಂತ್ರಿಯೂ ಅವನ ಬೆನ್ನಿಗೆ ಓಡಿದ. ಇಬ್ಬರೂ ಸ್ಪರ್ಧೆಯ ಮೇಲೆ ನೇಣಿನ ಕುಣಿಕೆಗೆ ಕೊರಳು ನೀಡಿದರು. ಅಲ್ಲಿಗೆ ಮೂರ್ಖ ರಾಜ ಮತ್ತು ಪೆದ್ದ ಮಂತ್ರಿಯ ಆಡಳಿತ ಕೊನೆಗೊಂಡಿತು. ಗುರು ಶಿಷ್ಯರೇ ಆ ಊರಿನ ರಾಜ ಮಂತ್ರಿಗಳಾಗಿ ನೇಮಕಗೊಂಡ್ರು. ಲೋಕದ ನಿಯಮದಂತೆ ಆ ಊರಿನಲ್ಲಿ ಬೆಳಗು ಸಂಜೆ ಆಗೋದಕ್ಕೆ ಶುರುವಾಯಿತು. ಊರಿನ ಜನ ನೆಮ್ಮದಿಯಿಂದ ಬದುಕಿದರು. ಈ ಕಥೆಯನ್ನು ನಿಮಗಾಗಿ ಹೇಳಿದ್ದು ಅಲಕ, ವಿಸ್ತಾರ ನ್ಯೂಸ್ .com.